ಅಧ್ಯಾಯ 30. ಕೃಷ್ಣನು ಗೋಪಿಯರಿಂದ ಬಚ್ಚಿಟ್ಟುಕೊಳ್ಳುವುದು. ಕೃಷ್ಣನು ಇದ್ದಕ್ಕಿದ್ದಂತೆ ಗೋಪಿಯರ ಸಹವಾಸದಿಂದ ಮಾಯವಾದಾಗ ಅವರು ಅವನಿಗಾಗಿ ಎಲ್ಲೆಲ್ಲೂ ಹುಡುಕಲು ಪ್ರಾರಂಭಿಸಿದರು. ಅವನನ್ನು ಎಲ್ಲಿಯೂ ಕಾಣದೇ ಅವರಿಗೆ ಹೆದರಿಕೆಯಾಯಿತು. ಅವನಿಗಾಗಿ ಹುಚ್ಚು ಹಿಡಿದಂತೆಯೇ ಆಯಿತು. ಬಹು ಪ್ರೇಮದಿಂದ ಕೃಷ್ಣನ ಲೀಲೆಗಳನ್ನೇ ಕುರಿತು ಯೋಚಿಸುತ್ತಿದ್ದರು. ಯೋಚನೆಯಲ್ಲಿಯೇ ಮುಳುಗಿ ಅವರಿಗೆ ವಿಸ್ಮರಣೆಯಾಯಿತು. ಹನಿಗೂಡಿದ ಕಣ್ಣುಗಳಿಂದ ಕೃಷ್ಣನ ಲೀಲೆಗಳು, ತಮ್ಮೊಂದಿಗೆ ಅವನ ಆಕರ್ಷಕ ಮಾತುಗಳು, ಅವನು ಆಲಂಗಿಸಿದ್ದು, ಚುಂಬಿಸಿದ್ದು ಮತ್ತು ಇತರ ಸಂಗತಿಗಳನ್ನು ನೆನೆಯಲಾರಂಭಿಸಿದರು. ಕೃಷ್ಣನಿಗೆ ಅಷ್ಟು ಆಕರ್ಷಿತರಾಗಿ ಅವರು ತಾವೇ ಕೃಷ್ಣ ಎನ್ನುವಂತೆ ಅವನ ನೃತ್ಯ, ಅವನ ನಡಿಗೆ ಮತ್ತು ಅವನ ಮುಗುಳ್ನಗೆಯನ್ನು ಅನುಕರಿಸಲು ಪ್ರಾರಂಭಿಸಿದರು. ಕೃಷ್ಣನು ಇಲ್ಲದಿದ್ದುದರಿಂದ ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಹುಚ್ಚೇ ಹಿಡಿಯಿತು. ಅವರಲ್ಲಿ ಪ್ರತಿಯೊಬ್ಬಳೂ ತಾನೇ ಕೃಷ್ಣ ಎಂದು ಇತರರಿಗೆ ಹೇಳಲು ಪ್ರಾರಂಭಿಸಿದಳು. ಅವರೆಲ್ಲರೂ ಒಟ್ಟಿಗೆ ಸೇರಿ ಕೃಷ್ಣನ ಹೆಸರನ್ನು ಗಟ್ಟಿಯಾಗಿ ಕೂಗಿದರು. ಅವನಿಗಾಗಿ ಹುಡುಕುತ್ತಾ ಕಾಡಿನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅಲೆದರು. ವಾಸ್ತವವಾಗಿ ಅವನು ಸರ್ವಾಂತರ್ಯಾಮಿ. ಅವನು ಆಕಾಶದಲ್ಲಿದ್ದಾನೆ, ಕಾಡಿನಲ್ಲಿದ್ದಾನೆ, ಹೃದಯದಲ್ಲಿದ್ದಾನೆ ಮತ್ತು ಸದಾ ಎಲ್ಲೆಲ್ಲಿಯೂ ಇದ್ದಾನೆ. ಆದುದರಿಂದ ಗೋಪಿಯರು ಕೃಷ್ಣನ ವಿಷಯವಾಗಿ ಗಿಡಮರಗಳನ್ನು ಪ್ರಶ್ನಿಸಲು ಪ್ರಾರಂಭಿಸಿದರು. ಕಾಡಿನಲ್ಲಿ ಹಲವು ಬಗೆಯ ಮಹಾವೃಕ್ಷಗಳು, ಸಣ್ಣ ಗಿಡಗಳೂ ಇದ್ದವು. ಗೋಪಿಯರು ಅವುಗಳನ್ನು ಕೇಳಲು ಪ್ರಾರಂಭಿಸಿದರು. ಪ್ರಿಯ ಅಶ್ವತ್ಥವೃಕ್ಷವೇ, ನಗುತ್ತಾ ಮತ್ತು ಕೊಳಲನ್ನು ನುಡಿಸುತ್ತಾ ನಂದ ಮಹಾರಾಜನ ಮಗನು ಈ ದಾರಿಯಲ್ಲಿ ಹೋದದ್ದನ್ನು ನೀವು ಕಂಡಿರಾ? ಅವನು ನಮ್ಮ ಹೃದಯಗಳನ್ನು ಕದ್ದು ಹೊರಟು ಹೋಗಿದ್ದಾನೆ. ನೀವು ಅವನನ್ನು ಕಂಡಿದ್ದರೆ ಅವನು ಯಾವ ದಾರಿಯಲ್ಲಿ ಹೋದ ಎಂದು ದಯವಿಟ್ಟು ನಮಗೆ ತಿಳಿಸಿ. ಪ್ರಿಯ ಅಶೋಕವೃಕ್ಷವೇ, ಪ್ರಿಯ ನಾಗಪುಷ್ಪದ ಮರವೇ, ಸಂಪಿಗೆಯ ಮರವೇ, ಬಲರಾಮನ ತಮ್ಮನು, ಈ ದಾರಿಯಲ್ಲಿ ಹೋದದ್ದನ್ನು ನೀವು ನೋಡಿದಿರಾ? ನಮ್ಮ ಅಹಂಕಾರದಿಂದಾಗಿ ಅವನು ಹೊರಟು ಹೋಗಿದ್ದಾನೆ. ಕೃಷ್ಣನು ಇದ್ದಕ್ಕಿದ್ದಂತೆ ಮಾಯವಾದುದರ ಕಾರಣವು ಗೋಪಿಯರಿಗೆ ತಿಳಿದಿತ್ತು. ತಾವು ಕೃಷ್ಣನೊಂದಿಗೆ ಸುಖಿಸುತ್ತಿದ್ದಾಗ ವಿಶ್ವದಲ್ಲಿ ತಾವೇ ಅತ್ಯಂತ ಅದೃಷ್ಟವಂತ ಹೆಂಗಸರು ಎಂದು ಯೋಚಿಸಿದರು. ಅವರು ಅಹಂಕಾರ ಪಟ್ಟುದರಿಂದ ಅದಕ್ಕೆ ಕಡಿವಾಣ ಹಾಕಲು ಕೃಷ್ಣನು ಕೂಡಲೇ ಮಾಯವಾದ ಎಂದು ಅವರಿಗೆ ಅರ್ಥವಾಯಿತು. ಭಕ್ತರು ಅವನಿಗೆ ಸೇವೆ ಮಾಡುವ ವಿಷಯದಲ್ಲಿ ಹೆಮ್ಮೆ ಪಡುವುದು ಕೃಷ್ಣನಿಗೆ ಇಷ್ಟವಾಗುವುದಿಲ್ಲ. ಅವನು ಪ್ರತಿಯೊಬ್ಬನ ಸೇವೆಯನ್ನು ಸ್ವೀಕರಿಸುತ್ತಾನೆ. ಆದರೆ ಯಾವ ಒಬ್ಬ ಭಕ್ತನು ಅಹಂಕಾರಿಯಾಗುವುದು ಅವನಿಗೆ ಇಷ್ಟವಿಲ್ಲ. ಒಮ್ಮೊಮ್ಮೆ ಇಂತಹ ಭಾವನೆಗಳಿದ್ದರೆ ಕೃಷ್ಣನು ಅಂತಹ ಭಕ್ತನ ವಿಷಯದಲ್ಲಿ ತನ್ನ ಮನೋಧರ್ಮವನ್ನು ಮಾರ್ಪಡಿಸಿ ಆ ಬಗೆಯ ಭಾವನೆಯನ್ನು ಕೊನೆಗಾಣಿಸುತ್ತಾನೆ. ಗೋಪಿಯರು ತುಳಸಿ ಗಿಡಗಳನ್ನು ಮಾತನಾಡಿಸಲು ಪ್ರಾರಂಭಿಸಿದರು. ಪ್ರಿಯ ತುಳಸಿ, ಶ್ರೀಕೃಷ್ಣನಿಗೆ ನಿನ್ನಲ್ಲಿ ಬಹು ಪ್ರೀತಿ. ಏಕೆಂದರೆ ನಿನ್ನ ದಳಗಳು ಸದಾ ಅವನ ಚರಣ ಕಮಲಗಳ ಮೇಲೆ ಇರುತ್ತವೆ. ಪ್ರಿಯ ಮಾಲತಿ ಪುಷ್ಪವೇ, ಪ್ರಿಯ ಮಲ್ಲಿಗೆಯೇ, ಪ್ರಿಯ ಜಾಜಿಯೇ, ನಮಗೆ ದಿವ್ಯ ಸುಖವನ್ನು ಕೊಟ್ಟ ನಂತರ ಕೃಷ್ಣನು ಈ ದಾರಿಯಲ್ಲಿ ಹೋಗುತ್ತಿದ್ದಾಗ ಅವನು ನಿಮ್ಮೆಲ್ಲರನ್ನೂ ಸ್ಪರ್ಶಿಸಿರಬೇಕು. ಮಾಧವನು ಈ ದಾರಿಯಲ್ಲಿ ಹೋದುದನ್ನು ನೀವು ಕಂಡಿರಾ? ಮಾವಿನ ಮರಗಳೇ, ಹಲಸಿನ ಮರಗಳೇ, ಆಸನ ಮರಗಳೇ, ಬೇಲದ ಮರಗಳೇ ಮತ್ತು ಕದಂಬ ಪುಷ್ಪದ ಮರಗಳೇ, ಯಮುನೆಯ ದಡದಲ್ಲಿರುವ ನೀವು ತುಂಬ ಪುಣ್ಯವಂತರು. ಕೃಷ್ಣನು ಈ ದಾರಿಯಲ್ಲಿ ಹೋಗಿರಬೇಕು. ಅವನು ಯಾವ ದಾರಿಯಲ್ಲಿ ಹೋದ ಎನ್ನುವುದನ್ನು ದಯವಿಟ್ಟು ನಮಗೆ ಹೇಳುವಿರಾ? ಅನಂತರ ಗೋಪಿಯರು ತಾವು ನಡೆಯುತ್ತಿದ್ದ ಭೂಮಿಯತ್ತ ನೋಡಿ ಭೂಮಿಯೊಡನೆ ಮಾತನಾಡಲು ಪ್ರಾರಂಭಿಸಿದರು. ಪ್ರಿಯ ಭೂಮಿಯೇ, ಶ್ರೀಕೃಷ್ಣನ ಹೆಜ್ಜೆ ಗುರುತುಗಳನ್ನು ನಿನ್ನ ದೇಹದ ಮೇಲೆ ಧರಿಸಿ ಬಾಳುತ್ತಿರುವ ನೀನು ಎಷ್ಟು ತಪಸ್ಸುಗಳನ್ನು, ವ್ರತಗಳನ್ನು ಮಾಡಿದ್ದೀಯೋ ನಾವು ಕಾಣೆವು. ನೀನು ಬಹಳ ಸಂತೋಷದಿಂದಿದ್ದೀಯೇ. ಉಲ್ಲಾಸದಿಂದಿರುವ ಈ ಗಿಡಮರಗಳು ನಿನ್ನ ದೇಹದ ಕೂದಲುಗಳು. ಶ್ರೀಕೃಷ್ಣನು ನಿನ್ನ ವಿಷಯದಲ್ಲಿ ಬಹಳ ಸಂತೋಷ ಹೊಂದಿರುವನು. ಇಲ್ಲದಿದ್ದರೆ ವರಾಹ ರೂಪದಲ್ಲಿ ನಿನ್ನನ್ನು ಏಕೆ ಆಲಂಗಿಸುತ್ತಿದ್ದ? ನೀನು ನೀರಿನಲ್ಲಿ ಮುಳುಗಿ ಹೋದಾಗ ನಿನ್ನ ಭಾರವನ್ನೆಲ್ಲ ತನ್ನ ದಂತಗಳಲ್ಲಿ ಹೊತ್ತು ನಿನ್ನನ್ನು ಬಿಡಿಸಿದನು. ಗೋಪಿಯರು ಅಸಂಖ್ಯಾತ ಗಿಡಮರಗಳನ್ನು ಮಾತನಾಡಿಸಿದ ನಂತರ ತಮ್ಮತ್ತ ಬಹು ಆಕರ್ಷಿತವಾದ ಸುಂದರ ಜಿಂಕೆಗಳತ್ತ ತಿರುಗಿದರು. ಜಿಂಕೆಗಳನ್ನು ಕುರಿತು ಅವರು, ಪರಮಪ್ರಭುವಾದ ನಾರಾಯಣನೇ ಆಗಿರುವ ಕೃಷ್ಣನು ತನ್ನ ಸಂಗಾತಿ ಸಂಪತ್ತಿನ ದೇವತೆ ಲಕ್ಷ್ಮಿಯೊಡನೆ ಈ ದಾರಿಯಲ್ಲಿ ಹೋಗಿರಬೇಕು. ಇಲ್ಲವಾದರೆ ಸಂಪತ್ತಿನ ದೇವತೆಯ ಎದೆಗೆ ಹಚ್ಚಿರುವ ಕೆಂಪು ಕುಂಕುಮವು ಅಂಟಿಕೊಂಡಿರುವ ಅವನ ಪುಷ್ಪಮಾಲೆಯ ಸುವಾಸನೆಯು ಇಲ್ಲಿ ಬೀಸುತ್ತಿರುವ ಸುಳಿಗಾಳಿಯಲ್ಲಿ ಇರುವುದು ಹೇಗೆ ಸಾಧ್ಯ? ಇಲ್ಲಿಯೇ ದಾಟಿ ಹೋಗಿ ಅವರು ನಿಮ್ಮ ದೇಹಗಳನ್ನು ಸ್ಪರ್ಶಿಸಿರಬೇಕು. ಆದುದರಿಂದ ನೀವು ಇಷ್ಟು ಉಲ್ಲಾಸದಿಂದಿದ್ದೀರಿ ಮತ್ತು ನಮ್ಮ ಕಡೆ ಸಹಾನುಭೂತಿಯಿಂದ ನೋಡುತ್ತಿದ್ದೀರಿ. ಆದುದರಿಂದ ಕೃಷ್ಣನು ಯಾವ ಕಡೆ ಹೋಗಿದ್ದಾನೆ ಎನ್ನುವುದನ್ನು ದಯವಿಟ್ಟು ಹೇಳುವಿರಾ? ಕೃಷ್ಣನು ವೃಂದಾವನದ ಹಿತಚಿಂತಕ. ನಮ್ಮ ವಿಷಯದಲ್ಲಿ ಅವನಿಗೆ ಎಷ್ಟು ದಯೆಯೋ ನಿಮ್ಮ ವಿಷಯದಲ್ಲಿಯೂ ಅಷ್ಟೇ ದಯೆ. ನಮ್ಮನ್ನು ಬಿಟ್ಟು ಹೋದ ನಂತರ ಅವನು ನಿಮ್ಮ ಸಹವಾಸದಲ್ಲಿ ಇದ್ದಿರಬೇಕು. ಓ ಭಾಗ್ಯಶಾಲಿ ಮರಗಳೇ, ಬಲರಾಮನ ತಮ್ಮನಾದ ಕೃಷ್ಣನನ್ನು ಕುರಿತು ನಾವು ಯೋಚಿಸುತ್ತಿದ್ದೇವೆ. ಒಂದು ಕೈಯನ್ನು ಸಿರಿದೇವಿಯ ಭುಜದ ಮೇಲಿಟ್ಟು ಇನ್ನೊಂದು ಕೈಯಲ್ಲಿ ತಾವರೆಯ ಹೂವನ್ನು ತಿರುಗಿಸುತ್ತಾ ಇಲ್ಲಿ ನಡೆದು ಹೋದಾಗ ನಿಮ್ಮ ಪ್ರಣಾಮಗಳನ್ನು ಸ್ವೀಕರಿಸಲು ಅವನಿಗೆ ಬಹಳ ಸಂತೋಷವಾಗಿರಬೇಕು ಮತ್ತು ಬಹು ಸಂತೋಷದಿಂದ ಅವನು ನಿಮ್ಮ ಕಡೆ ನೋಡಿರಬೇಕು. ಕೆಲವರು ಗೋಪಿಯರು ಇತರ ಗೋಪಿಯರೊಡನೆ ಮಾತನ್ನು ಪ್ರಾರಂಭಿಸಿದರು. ಪ್ರಿಯ ಸ್ನೇಹಿತರೇ, ಮಹಾವೃಕ್ಷಗಳು ತಮ್ಮ ಗಂಡಂದಿರೆನ್ನುವಂತೆ ಅವುಗಳನ್ನು ಆಲಂಗಿಸಿರುವ ಬಳ್ಳಿಗಳನ್ನೇಕೆ ನೀವು ಪ್ರಶ್ನಿಸುವುದಿಲ್ಲ? ಬಳ್ಳಿಗಳ ಹೂವುಗಳನ್ನು ಕೃಷ್ಣನ ಉಗುರು ಸ್ಪರ್ಶಿಸಿರಬೇಕು, ಇಲ್ಲವಾದರೆ ಅವು ಇಷ್ಟು ಸಂತೋಷದಿಂದಿರಲು ಹೇಗೆ ಸಾಧ್ಯ? ಕೃಷ್ಣನಿಗಾಗಿ ಅಲ್ಲಿ ಇಲ್ಲಿ ಹುಡುಕಾಡಿ ಗೋಪಿಯರಿಗೆ ಬಹು ಆಯಾಸವಾದಾಗ ಅವರು ಹುಚ್ಚಿಯರಂತೆ ಮಾತನಾಡಲು ಪ್ರಾರಂಭಿಸಿದರು. ಕೃಷ್ಣನ ವಿವಿಧ ಲೀಲೆಗಳನ್ನು ಅನುಕರಿಸುವುದರಿಂದ ಮಾತ್ರವೇ ಅವರಿಗೆ ತೃಪ್ತಿಯಾಗುತ್ತಿತ್ತು. ಅವರಲ್ಲಿ ಒಬ್ಬಳು ಪೂತನಿಯನ್ನು ಅನುಕರಿಸಿದಳು, ಮತ್ತೊಬ್ಬಳು ಕೃಷ್ಣನನ್ನು ಅನುಕರಿಸಿ ಅವಳ ಎದೆ ಹಾಲನ್ನು ಕುಡಿದಳು. ಒಬ್ಬ ಗೋಪಿಯು ಕೈಗಾಡಿಯನ್ನು ಅನುಕರಿಸಿದಳು, ಮತ್ತೊಬ್ಬಳು ಗಾಡಿಯ ಕೆಳಗೆ ಮಲಗಿಕೊಂಡು ಶಕಟಾಸುರನನ್ನು ಕೊಲ್ಲಲು ಕೃಷ್ಣನು ಮಾಡಿದಂತೆ ಗಾಡಿಯ ಚಕ್ರವನ್ನು ಮುಟ್ಟುತ್ತಾ ತನ್ನ ಕಾಲುಗಳನ್ನು ಎತ್ತಿದಳು. ಅವರು ನೆಲದ ಮೇಲೆ ಮಲಗಿಕೊಂಡು ಶಿಶು ಕೃಷ್ಣನನ್ನು ಅನುಕರಿಸಿದರು. ಒಬ್ಬ ಗೋಪಿಯು ತೃಣಾವೃತ ರಾಕ್ಷಸನಾಗಿ ಎಳೆಯ ಮಗು ಕೃಷ್ಣನನ್ನು ಬಲಾತ್ಕಾರದಿಂದ ಆಕಾಶಕ್ಕೆ ಒಯ್ದಳು. ಒಬ್ಬ ಗೋಪಿಯು ತನ್ನ ಕಾಲಂದಿಗೆಗಳ ಗಂಟೆಗಳನ್ನು ಸದ್ದು ಮಾಡುತ್ತಾ ನಡೆಯಲು ಪ್ರಯತ್ನಿಸುತ್ತಿದ್ದ ಕೃಷ್ಣನನ್ನು ಅನುಕರಿಸಿದಳು. ಇಬ್ಬರು ಗೋಪಿಯರು ಕೃಷ್ಣ ಮತ್ತು ಬಲರಾಮರನ್ನು ಅನುಕರಿಸಿದರು. ಇತರ ಹಲವರು ಕೃಷ್ಣನ ಗೆಳೆಯರಾದ ಗೋಪ ಬಾಲಕರನ್ನು ಅನುಸರಿಸಿದರು. ಒಬ್ಬ ಗೋಪಿಯು ಬಕಾಸುರನ ರೂಪವನ್ನು ತಳೆದಳು. ಇನ್ನೊಬ್ಬ ಗೋಪಿಯು ಬಕಾಸುರನ ವಧೆಯಾದಾಗ ಅವನು ಕೆಳಕ್ಕೆ ಬಿದ್ದಂತೆ ಬೀಳುವಂತೆ ಒಬ್ಬ ಗೋಪಿಯ ಮೇಲೆ ಬಲಪ್ರಯೋಗ ಮಾಡಿದಳು. ಹೀಗೆ ಮತ್ತೊಬ್ಬ ಗೋಪಿಯು ವತ್ಸಾಸುರನನ್ನು ಸೋಲಿಸಿದಳು. ಕೃಷ್ಣನು ಹಸುಗಳ ಹೆಸರುಗಳನ್ನು ಹಿಡಿದು ಕರೆಯುತ್ತಿದ್ದಂತೆ ಗೋಪಿಯರು ಅವನನ್ನು ಅನುಕರಿಸಿ ಹಸುಗಳನ್ನು ಅವುಗಳ ಹೆಸರು ಹಿಡಿದು ಕರೆದರು. ಒಬ್ಬ ಗೋಪಿಯು ಕೊಳಲನ್ನು ನುಡಿಸಲು ಪ್ರಾರಂಭಿಸಿದಳು. ಮತ್ತೊಬ್ಬಳು ಕೃಷ್ಣನು ಕೊಳಲನ್ನು ನುಡಿಸುತ್ತಿದ್ದಾಗ ಅವನ ಗೆಳೆಯರು ಅವನನ್ನು ಹೊಗಳುತ್ತಿದ್ದಂತೆಯೇ ಅವಳನ್ನು ಹೊಗಳಿದರು. ಕೃಷ್ಣನು ತನ್ನ ಸ್ನೇಹಿತರಾದ ಗೋಪ ಬಾಲಕರನ್ನು ಕರೆದೊಯ್ಯುತ್ತಿದ್ದಂತೆ ಒಬ್ಬ ಗೋಪಿಯು ಇನ್ನೊಬ್ಬಳನ್ನು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡಳು. ಕೃಷ್ಣನ ಯೋಚನೆಯಲ್ಲಿಯೇ ತನ್ಮಯಳಾಗಿ ತನ್ನ ಗೆಳತಿಯನ್ನು ಭುಜದ ಮೇಲೆ ಕರೆದೊಯ್ಯುತ್ತಿದ್ದ ಗೋಪಿಯು ತಾನೇ ಕೃಷ್ಣ ಎಂದು ಬಡಾಯಿ ಕೊಚ್ಚಿದಳು. ನೀವೆಲ್ಲರೂ ನನ್ನ ಚಲನೆಯನ್ನು ಗಮನಿಸಿ. ಒಬ್ಬ ಗೋಪಿಯು ತನ್ನ ಉಡುಪನ್ನು ಕೈಯಿಂದ ಎತ್ತಿ ಧಾರಾಕಾರ ಮಳೆಗೆ ಮತ್ತು ಪ್ರಚಂಡ ಬಿರುಗಾಳಿಗೆ ಹೆದರಬೇಡಿ, ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಎಂದಳು. ಹೀಗೆ ಅವಳು ಗೋವರ್ಧನ ಗಿರಿಯನ್ನು ಎತ್ತಿದುದನ್ನು ಅನುಕರಿಸಿದಳು. ಒಬ್ಬ ಗೋಪಿಯು ಬಲಾತ್ಕಾರದಿಂದ ತನ್ನ ಕಾಲನ್ನು ಇನ್ನೊಬ್ಬ ಗೋಪಿಯ ತಲೆಯ ಮೇಲಿಟ್ಟು ನೀಚ ಕಾಳಿಯಾ, ನಿನಗೆ ಉಗ್ರವಾದ ಶಿಕ್ಷೆಯನ್ನು ಕೊಡುತ್ತೇನೆ. ನೀನು ಈ ಸ್ಥಳವನ್ನು ಬಿಡಬೇಕು. ಎಲ್ಲ ಬಗೆಯ ದುಷ್ಕರ್ಮಿಗಳನ್ನು ಶಿಕ್ಷಿಸಲು ನಾನು ಬಂದಿದ್ದೇನೆ ಎಂದಳು. ಮತ್ತೊಬ್ಬ ಗೋಪಿಯು ತನ್ನ ಸ್ನೇಹಿತರಿಗೆ, ನೋಡಿ ಕಾಡಿನ ಕಿಚ್ಚು ನಮ್ಮನ್ನು ನುಂಗಲು ಬರುತ್ತಿದೆ, ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಕೂಡಲೇ ನಾನು ಬಹು ಹತ್ತಿರ ಇರುವ ಈ ಅಪಾಯದಿಂದ ನಿಮ್ಮನ್ನು ರಕ್ಷಿಸುತ್ತೇನೆ ಎಂದಳು. ಈ ರೀತಿಯಲ್ಲಿ ಗೋಪಿಯರೆಲ್ಲ ಕೃಷ್ಣನು ಇಲ್ಲವೆಂದು ಹುಚ್ಚಾಗಿದ್ದರು. ಗಿಡಮರಗಳನ್ನು ಅವನ ವಿಷಯವಾಗಿ ಪ್ರಶ್ನಿಸಿದರು. ಕೆಲವೆಡೆಗಳಲ್ಲಿ ಅವನ ಹಿಮ್ಮಡಿಯ ಗುರುತುಗಳನ್ನು, ಎಂದರೆ ಧ್ವಜ, ತಾವರೆ, ತ್ರಿಶೂಲ, ಸಿಡಿಲು ಮೊದಲಾದವನ್ನು ಕಂಡರು. ಈ ಹೆಜ್ಜೆ ಗುರುತುಗಳನ್ನು ಕಾಣುತ್ತಲೇ ಅವರು ಕೃಷ್ಣನ ಹಿಮ್ಮಡಿಯ ಗುರುತುಗಳು ಇಲ್ಲಿವೆ, ಧ್ವಜ, ತಾವರೆ, ತ್ರಿಶೂಲ ಮತ್ತು ಸಿಡಿಲು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತಿವೆ ಎಂದು ಉದ್ಗರಿಸಿದರು. ಹೆಜ್ಜೆ ಗುರುತುಗಳನ್ನೇ ಅನುಸರಿಸಿಕೊಂಡು ಹೋಗಿ ಸ್ವಲ್ಪ ದೂರ ಹೋದ ನಂತರ ಅವುಗಳ ಪಕ್ಕದಲ್ಲಿ ಇನ್ನೆರಡು ಹೆಜ್ಜೆ ಗುರುತುಗಳನ್ನು ಕಂಡರು. ಅವರಿಗೆ ದುಃಖವಾಯಿತು. ಅವರು ಹೀಗೆಂದರು, ಪ್ರಿಯ ಸ್ನೇಹಿತರೇ, ಇಲ್ಲಿ ನೋಡಿ, ಈ ಹೆಜ್ಜೆ ಗುರುತುಗಳು ಯಾರವು? ನಂದ ಮಹಾರಾಜನ ಮಗನ ಹೆಜ್ಜೆ ಗುರುತುಗಳ ಪಕ್ಕದಲ್ಲಿ ಅವು ಇವೆ. ನಿಶ್ಚಯವಾಗಿಯೂ ಆನೆಯು ತನ್ನ ಪ್ರೀತಿಯ ಜೊತೆಗಾರ್ತಿಯೊಡನೆ ಹೋಗುವಂತೆ ಕೃಷ್ಣನು ಇನ್ನೊಬ್ಬ ಗೋಪಿಯ ಮೇಲೆ ಕೈಯನ್ನು ಇಟ್ಟು ಇಲ್ಲಿ ಹಾದು ಹೋಗಿದ್ದಾನೆ. ಆ ಗೋಪಿಯು ನಮಗಿಂತ ಹೆಚ್ಚು ಪ್ರೀತಿಯಿಂದ ಅವನ ಸೇವೆ ಮಾಡಿದ್ದಾಳೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಕಾರಣದಿಂದಲೇ ಅವನು ನಮ್ಮನ್ನು ಬಿಟ್ಟರೂ ಅವಳ ಸಹವಾಸವನ್ನು ಬಿಡಲು ಸಾಧ್ಯವಾಗಲಿಲ್ಲ. ಅವಳನ್ನು ಅವನು ತನ್ನೊಡನೆ ಕರೆದುಕೊಂಡು ಹೋಗಿದ್ದಾನೆ. ಪ್ರೀತಿಯ ಗೆಳತಿಯರೇ, ಈ ಸ್ಥಳದ ಧೂಳಿನಲ್ಲಿ ಎಂತಹ ದಿವ್ಯ ಮಹಿಮೆಯಿದೆ ಕಲ್ಪಿಸಿಕೊಳ್ಳಿ. ಕೃಷ್ಣನ ಚರಣ ಕಮಲಗಳ ಧೂಳನ್ನು ಬ್ರಹ್ಮ ಮತ್ತು ಶಿವ ಮತ್ತು ಸಿರಿಯ ದೇವತೆ ಲಕ್ಷ್ಮಿ ಎಲ್ಲರೂ ಪೂಜಿಸುತ್ತಾರೆ. ಆದರೆ ಈ ಗೋಪಿಯು ಕೃಷ್ಣನೊಡನೆ ಹೋಗಿದ್ದಾಳೆ ಎಂದು ನಮಗೆ ದುಃಖವಾಗಿದೆ. ಏಕೆಂದರೆ ದುಃಖಿಸಲು ನಮ್ಮನ್ನು ಇಲ್ಲಿ ಬಿಟ್ಟು ಕೃಷ್ಣನ ಚುಂಬನದ ಅಮೃತವನ್ನು ಅವಳೇ ಸವಿಯುತ್ತಿದ್ದಾಳೆ. ಈ ಸ್ಥಳದಲ್ಲಿ ಗೋಪಿಯ ಹೆಜ್ಜೆ ಗುರುತುಗಳು ಕಾಣುವುದಿಲ್ಲ. ಎಂದರೆ ಇಲ್ಲಿ ಒಣ ಹುಲ್ಲುಗಳಿಗೆ ಕಾಲು ಚುಚ್ಚುತ್ತಿದ್ದುದರಿಂದ ಕೃಷ್ಣನು ರಾಧಾರಾಣಿಯನ್ನು ತನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡನು ಎಂದರ್ಥ. ಅವಳೆಂದರೆ ಅವನಿಗೆ ಎಷ್ಟು ಪ್ರೀತಿ! ರಾಧಾರಾಣಿಯನ್ನು ಸಂತೋಷಗೊಳಿಸುವುದಕ್ಕಾಗಿ ಈ ಸ್ಥಳದಲ್ಲಿ ಕೃಷ್ಣನು ಕೆಲವು ಹೂವುಗಳನ್ನು ಬೀಳಿಸಿರಬೇಕು. ಏಕೆಂದರೆ ಮರದ ಎತ್ತರದ ಕೊಂಬೆಗಳಿಂದ ಹೂವುಗಳನ್ನು ಪಡೆಯಲು ಅವನು ನಿಂತ ಈ ಸ್ಥಳದಲ್ಲಿ ಹೆಜ್ಜೆ ಗುರುತು ಅರ್ಧ ಮಾತ್ರ ಕಾಣುತ್ತಿದೆ. ಗೆಳತಿಯರೇ, ಕೃಷ್ಣನು ಇಲ್ಲಿ ರಾಧಾರಾಣಿಯೊಡನೆ ಕುಳಿತು ಅವಳಿಗೆ ಹೂವನ್ನು ಮುಡಿಸಲು ಪ್ರಯತ್ನಿಸಿರಬೇಕು. ಅವರಿಬ್ಬರೂ ಒಟ್ಟಿಗೆ ಇಲ್ಲಿ ಕುಳಿತಿದ್ದರು ಎನ್ನುವುದು ಖಂಡಿತ. ಕೃಷ್ಣನು ಸ್ವಯಂ ಪೂರ್ಣನು. ಬೇರೆ ಯಾವ ಮೂಲದಿಂದಲೂ ಅವನು ಯಾವ ಸುಖವನ್ನು ಪಡೆಯಬೇಕಾಗಿಲ್ಲ. ಆದರೂ ತನ್ನ ಭಕ್ತಳನ್ನು ತೃಪ್ತಿಪಡಿಸುವುದಕ್ಕಾಗಿ ಪ್ರಣಯಿಯಾದ ಬಾಲಕನು ತನ್ನ ಗೆಳತಿಯನ್ನು ನಡೆಸಿಕೊಳ್ಳುವಂತೆಯೇ ಕೃಷ್ಣನು ರಾಧಾರಾಣಿಯನ್ನು ನಡೆಸಿಕೊಂಡಿದ್ದಾನೆ. ಕೃಷ್ಣನು ಎಷ್ಟು ದಯಾಮಯನೆಂದರೆ ತನ್ನ ಗೆಳತಿಯರಿಂದಾಗುವ ಕ್ಷೋಭೆಗಳನ್ನೆಲ್ಲ ಸಹಿಸಿಕೊಳ್ಳುತ್ತಾನೆ. ಹೀಗೆ ಗೋಪಿಯರೆಲ್ಲ ಕೃಷ್ಣನು ಕರೆದುಕೊಂಡು ಹೋಗಿದ್ದ ಒಬ್ಬಳೇ ಗೆಳತಿಯನ್ನು ಆಕ್ಷೇಪಿಸಲು ಪ್ರಾರಂಭಿಸಿದರು. ಒಬ್ಬಳನ್ನೇ ಕೃಷ್ಣನು ಕರೆದೊಯ್ದ ಮುಖ್ಯ ಗೋಪಿ ರಾಧಾರಾಣಿ ತಾನೇ ಗೋಪಿಯರಲ್ಲಿ ಅತ್ಯಂತ ಶ್ರೇಷ್ಠಳೆಂದು ಬಹು ಹೆಮ್ಮೆ ಪಡುತ್ತಿರಬೇಕು ಎಂದರು. ಆದರೂ ಅವಳಿಗೆ ಅಸಮಾನವಾದ ಅರ್ಹತೆಗಳು ಮತ್ತು ಲಾವಣ್ಯ ಇಲ್ಲದಿದ್ದರೆ ಅವನು ಅವಳೊಬ್ಬಳನ್ನೇ ಕರೆದುಕೊಂಡು ಹೋಗಿ ನಮ್ಮನ್ನೆಲ್ಲ ಏಕೆ ಬಿಟ್ಟು ಬಿಡುತ್ತಿದ್ದ? ಅವಳು ಕೃಷ್ಣನನ್ನು ಕಾಡಿನೊಳಗೆ ಬಹುದೂರ ಕರೆದುಕೊಂಡು ಹೋಗಿ, ನನ್ನ ಪ್ರೀತಿಯ ಕೃಷ್ಣ, ನನಗೆ ಆಯಾಸವಾಗಿದೆ, ನಾನು ಮುಂದೆ ಹೆಜ್ಜೆ ಇಡಲಾರೆ, ನಿನಗೆ ಇಷ್ಟ ಬಂದೆಡೆಗೆ ನನ್ನನ್ನು ಭುಜದ ಮೇಲೆ ಕರೆದೊಯ್ಯಿ ಎಂದು ಹೇಳಿರಬೇಕು. ಅವನು ರಾಧಾರಾಣಿಗೆ, ಆಗಲಿ, ನನ್ನ ಹೆಗಲ ಮೇಲೆ ಕುಳಿತುಕೋ ಎಂದು ಹೇಳಿರಬೇಕು. ಆದರೆ ಕೂಡಲೇ ಅವನು ಮಾಯವಾಗಿರಬೇಕು. ಆಗ ರಾಧಾರಾಣಿಯು ಅವನನ್ನು ಕಾಣದೆ ಪ್ರಲಾಪಿಸುತ್ತಿರಬೇಕು. ನನ್ನ ಪ್ರಿಯಕರ, ನೀನು ಎಷ್ಟೊಂದು ಸುಂದರನಾಗಿದ್ದೀಯೇ, ಬಲಶಾಲಿಯಾಗಿದ್ದೀಯೇ, ನೀನು ಎಲ್ಲಿಗೆ ಹೋದೆ? ನಾನು ನಿನ್ನ ಅತ್ಯಂತ ವಿಧೇಯ ಸೇವಕಿಯಲ್ಲದೆ ಬೇರೇನೂ ಅಲ್ಲ. ನನಗೆ ತುಂಬ ದುಃಖವಾಗಿದೆ, ದಯವಿಟ್ಟು ಮತ್ತೆ ಬಾ. ಆದರೆ ಕೃಷ್ಣನು ಅವಳ ಬಳಿಗೆ ಬರುವುದಿಲ್ಲ. ದೂರದಿಂದ ಅವಳನ್ನು ನೋಡುತ್ತಾ ಅವಳ ದುಃಖವನ್ನು ಕಂಡು ಅವನು ಸಂತೋಷಿಸುತ್ತಿರಬೇಕು. ಗೋಪಿಯರೆಲ್ಲ ಕಾಡಿನಲ್ಲಿ ಕೃಷ್ಣನನ್ನು ಹುಡುಕಿಕೊಂಡು ಬಹುದೂರ ಹೋದರೂ ವಾಸ್ತವವಾಗಿ ಕೃಷ್ಣನು ರಾಧಾರಾಣಿಯೊಬ್ಬಳನ್ನೇ ಬಿಟ್ಟು ಹೋದ ಎಂದು ತಿಳಿದಾಗ ಅವರಿಗೆ ಬಹು ವಿಷಾದವಾಯಿತು. ಇದೇ ಕೃಷ್ಣ ಪ್ರಜ್ಞೆಯ ಪರೀಕ್ಷೆ. ಪ್ರಾರಂಭದಲ್ಲಿ ಅವರಿಗೆ ಕೃಷ್ಣನು ಇತರ ಎಲ್ಲ ಗೋಪಿಯರನ್ನು ಬಿಟ್ಟು ರಾಧಾರಾಣಿಯೊಬ್ಬಳನ್ನೇ ಕರೆದುಕೊಂಡು ಹೋದ ಎಂದು ಅಸೂಯೆಯಾಗಿತ್ತು. ಆದರೆ ಕೃಷ್ಣನು ರಾಧಾರಾಣಿಯನ್ನು ಬಿಟ್ಟು ಹೋದ, ಅವಳು ಒಬ್ಬಂಟಿಗಳಾಗಿ ಅವನಿಗಾಗಿ ಅಳುತ್ತಿದ್ದಳು ಎಂದು ತಿಳಿದಾಗ ಅವರು ಸಹಾನುಭೂತಿಯನ್ನು ತೋರಿಸಿದರು. ಗೋಪಿಯರು ರಾಧಾರಾಣಿಯನ್ನು ಕಂಡು ನಡೆದದ್ದೆಲ್ಲವನ್ನೂ ಅವಳಿಂದ ತಿಳಿದುಕೊಂಡರು. ತಾನು ಕೃಷ್ಣನೊಡನೆ ಅನುಚಿತವಾಗಿ ವರ್ತಿಸಿದ್ದು, ಅತಿಯಾದ ಹೆಮ್ಮೆ ಮೆರೆದದ್ದು, ತನ್ನ ಆ ಜಂಬಕ್ಕೆ ಪ್ರತೀಕಾರವಾಗಿ ತನಗೆ ಮುಖಭಂಗವಾದದ್ದು ಎಲ್ಲವನ್ನೂ ರಾಧಾರಾಣಿಯು ತೋಡಿಕೊಂಡಳು. ಇದೆಲ್ಲವನ್ನೂ ಕೇಳಿದ ಗೋಪಿಯರು ನಿಜಕ್ಕೂ ರಾಧಾರಾಣಿಯ ವಿಷಯಕ್ಕೆ ಅನುಕಂಪ ಭರಿತರಾದರು. ಅನಂತರ ರಾಧಾರಾಣಿಯು ಸೇರಿದಂತೆ ಎಲ್ಲ ಗೋಪಿಯರು ಬೆಳದಿಂಗಳೇ ಕಾಣಿಸದಂತೆ ಆಗುವವರೆಗೆ ಕಾಡಿನ ಒಳಗೆ ಹೋದರು. ಕ್ರಮೇಣ ಕತ್ತಲಾಗುತ್ತಿದೆ ಎಂದು ಕಂಡಾಗ ಅವರು ನಿಂತರು. ಅವರ ಮನಸ್ಸು ಮತ್ತು ಬುದ್ಧಿಗಳು ಕೃಷ್ಣನ ಚಿಂತೆಯಲ್ಲಿಯೇ ಮುಳುಗಿಹೋದವು. ಅವರೆಲ್ಲರೂ ಕೃಷ್ಣನ ಚಟುವಟಿಕೆಗಳನ್ನೂ ಮಾತುಗಳನ್ನೂ ಅನುಕರಿಸಿದರು. ಅವರ ಹೃದಯ ಮತ್ತು ಆತ್ಮಗಳು ಸಂಪೂರ್ಣವಾಗಿ ಕೃಷ್ಣನಿಗೆ ಸಮರ್ಪಿತವಾಗಿದ್ದುದರಿಂದ ತಮ್ಮ ಸಂಸಾರಗಳನ್ನು ಮರೆತು ಕೃಷ್ಣನ ಮಹಿಮೆಯನ್ನು ಹಾಡಿ ಹೊಗಳತೊಡಗಿದರು. ಹೀಗೆ ಗೋಪಿಯರೆಲ್ಲ ಯಮುನಾ ತೀರದಲ್ಲಿ ಒಟ್ಟಾಗಿ ಸೇರಿ ಕೃಷ್ಣನು ತಮ್ಮ ಬಳಿಗೆ ಹಿಂದಿರುಗುವನೆಂದು ಕೃಷ್ಣನ ಮಹಿಮೆಗಳನ್ನು, ಎಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವುದನ್ನು ಹೇಳುವುದರಲ್ಲಿ ನಿರತರಾದರು. ಕೃಷ್ಣನು ಗೋಪಿಯರಿಂದ ಬಚ್ಚಿಟ್ಟುಕೊಳ್ಳುವುದು ಎಂಬ 30ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.